ಲಾಸ್ಟ್ ಕ್ಲಾಸ್ ನಲ್ಲಿ ನಾವು 12ನೇ ಪದ್ಯ ಮಾಡಿದ್ದೀವಿ, ಬಿಂಬ ಪ್ರತಿಬಿಂಬ ಸಂಧಿ ಇಲ್ಲ ಬಿಂಬೋಪಾಸ ಸಂಧಿಯಲ್ಲಿ. ಅಲ್ಲಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಮಲ ಸಂಭವ ಜನ ಕಜಡ ಜಂಗಮರೊಳಗೆ ನೆಲೆಸಿದ್ದು ಕ್ರಮ ವ್ಯುತ್ಕ್ರಮದಿ ಕರ್ಮ ಮಾಡಿ ಮಾಡಿಸುತ್ತಿಪ್ಪ ಬೇಸರದೇ ಕ್ಷಮ ಕ್ಷಾಮ ಸಮೀಹನಾಹ್ವಯ ಸುಮನಸಾಸುರರೊಳಗೆ ಅಹಂ ಮಮನ ಮಮ ಎಂದಿ ಉಪಾಸನೆ ಗೈವ ಪ್ರಾಂತದಲ್ಲಿ ಅಂಥೇಳಿ. ಇಲ್ಲಿ ಪ್ರಾಂತ ಪ್ರಾಂತ ಪ್ರಕರ್ಷವಾದ ಅಂತ ಅಂದ್ರೆ ಕೊನೆಯಲ್ಲಿ, ಅಂದ್ರೆ ಎಲ್ಲ ಅವರ ಸಾಧನೆ ಎಲ್ಲವೂ ಮುಗಿದ ನಂತರ ಅಂಥೇಳಿ ಆ ಪ್ರಾಂತದಲ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಕೊನೆಗೆ ಅಂತೇಳಿ, ಕೊಟ್ಟೆ ಕೊನೆಗೆ ಅಂತೇಳಿ. ಸೊ ಇದು ಕಮಲ ಸಂಭವ ಜನಕ ಬ್ರಹ್ಮದೇವನ ತಂದೆ ಅಂತ ವಾಸುದೇವ ಪರಮಾತ್ಮರು ಪರಮಾತ್ಮ ಜಡ ಜಂಗಮರೊಳಗೆ ಅಂದ್ರೆ ಸ್ಥಾವರ ಜಂಗಮ ಎಲ್ಲ ವಿಧ ಜೀವರಾಶಿಗಳು ತ್ರಿವಿಧ ಜೀವರಾಶಿಗಳು ಜಡ ಪದಾರ್ಥಗಳು ಜೀವರಾಶಿಗಳು ಎಲ್ಲರೊಳಗೆ ಚೇತನಾಚೇತನ ಜಗತ್ತರೊಳಗೂ ನೆಲೆಸಿದ್ದು ಭಗವಂತ ಏನು ಮಾಡ್ತಾನೆ ಕ್ರಮ ವ್ಯುತ್ಕ್ರಮದಿ ಕರ್ಮವ ಮಾಡಿ ಮಾಡಿಸುತ್ತಿಪ್ಪ. ಇಲ್ಲಿ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಬೇಸರದೇ ಅಂತೇಳಿ. ಇಲ್ಲಿ ಜಡಗಳನ್ನು ಕೂಡ ಯಾಕೆ ಹೇಳಿದ್ದಾರೆ, ಮತ್ತೆ ಜಡಗಳಿಂದ ಏನು ಕರ್ಮ ಮಾಡಿಸೋದಿಲ್ಲವಲ್ಲ, ಯಾಕೆ ಜಡಗಳಾಸಿಗಳಂತೆ ಒಂದು ಸ್ಥಾವರ ಜೀವಗಳಂತ ಒಂದು, ಇನ್ನೊಂದು ಜಡಗಳು ಅಂತ ಹೇಳಿದಾಗ ಜಡ ಪದಾರ್ಥಗಳಲ್ಲಿರುವಂತಹ ಅಭಿಮಾನಿ ದೇವತೆಗಳು ಯಾರಿದ್ದಾರೆ ಅವರಿಂದಲೂ ಕರ್ಮಗಳನ್ನು ಮಾಡಿಸ್ತಾನೆ. ಈ ವಿಧವಾಗಿ ಎಲ್ಲರಿಂದಲೂ ಪರಮಾತ್ಮ ಕ್ರಮ ವಿಕ್ರಮದಿ ಅಂದ್ರೆ ಅವರವರ ಆರೋಹಣ ಕ್ರಮ ಅವರೋಹಣ ತಾರತಮ್ಯಾನುಸಾರವಾಗಿ ಎಲ್ಲ ವಿಧವಾಗಿ ಕೂಡ ಭಗವಂತ ಕರ್ಮಗಳನ್ನು ಮಾಡಿಸ್ತಾನೆ ಅಂತೇಳಿ. ಅದು ಮಾಡಿ ಮಾಡಿಸುತ್ತಿಪ್ಪ ಬೇಸರದೆ ಬಿಂಬರೂಪನಾಗಿ ಭಗವಂತ ಮಾಡಿ ಮಾಡಿಸುತ್ತಾನೆ ಅಂತೇಳಿ. ಕ್ಷಮ ಕ್ಷಾಮ ಸಮೀಹ ಇದು ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಹೆಸರುಗಳು. ಸೊ ಅದರ ಅರ್ಥಗಳನ್ನು ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ ವಿಸ್ತಾರವಾಗಿ. ಸೊ ಈ ವಿಧವಾಗಿ ಭಗವಂತ ಏನು ಸಜ್ಜನರು ಸುಮನಸರು ಅಸುರರು, ಸುಮನಸರು ಅಂದ್ರೆ ದೇವತೆಗಳು ಅಂದ್ರೆ ಮುಕ್ತಿಯೋಗ್ಯರಾದಂತಹ ಜೀವರಾಶಿಗಳು, ಆ ದೇವತೆಗಳ ಜೊತೆಯಲ್ಲಿ ಮನುಷ್ಯೋತ್ತಮರನ್ನು ಸೇರಿಸಿಕೊಳ್ಳುವುದು, ಅಸುರರ ಜೊತೆಗೆ ಮನುಷ್ಯಾಧಮರನ್ನು ಸೇರಿಸಿಕೊಳ್ಳುವುದು, ನಿತ್ಯ ಸಂಸಾರಗಳು ಮನುಷ್ಯ ಮಧ್ಯಮರು ಅವರು ಉಪಲಕ್ಷಣತೆಯ ಅವರು ಬರ್ತಾರೆ. ಇವರ ಎಲ್ಲರ ಒಳಗೆ ಕೂಡ ಭಗವಂತ ದೈತ್ಯರ ಒಳಗೆ ಅಹಂಕಾರ ಮಮಕಾರಗಳನ್ನು ಕೊಡ್ತಾನೆ. ದೇವತೆಗಳಿಗೆ ಮುಕ್ತಿಯೋಗ್ಯರಲ್ಲಿ ಅವರಲ್ಲಿ ಅಹಂಕಾರ ಮಮಕಾರ ತೆಗೆದುಬಿಟ್ಟು ಅವರಿಗೆ ಅಹಂಕಾರ ಮಮಕಾರ ಕ್ರಮೇಣ ಅದನ್ನು ತೆಗೆದುಬಿಟ್ಟು ಅವರಿಗೆ ಮೋಕ್ಷದ ಕಡೆ ಕರ್ಕೊಂಡು ಹೋಗ್ತಾನೆ. ಈ ವಿಧವಾಗಿ ಉಪಾಸನೆಯನ್ನು ಮಾಡುವವರಿಗೆ ಅವರವರ ಯೋಗ್ಯತಾ ಪ್ರಾಂತದಲ್ಲಿ ಕೊನೆಯಲ್ಲಿ ಸಾಧನೆ ಮುಗಿದ ನಂತರ ಆಯಾ ಜೀವರಾಶಿನ ಅವರವರ ಗಮ್ಯಸ್ಥಾನಗಳಿಗೆ ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಭಗವಂತ ಹೋಗಿ ಸೇರಿಸ್ತಾನೆ ಅಂತೇಳಿ ಅದನ್ನು ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಈ ಭಗವಂತ ಈ ಜಗತ್ತೆಲ್ಲದರ ಒಳಗೆ ವ್ಯಾಪಿಸಿ ಇದ್ದು ಏನು ಮಾಡ್ತಾನೆ ಹೇಗಿರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಭಗವಂತ ಈ ಸಮಸ್ತ ಜಗತ್ತು ಈಶಾ ವಾಸ್ಯವೆನಿಪುದು ಕಾರ್ಯ ರೂಪವು ನಾಶವಾದರೂ ನಿತ್ಯವೇ ಸಿರಿ ಕಾರಣ ಪ್ರಕೃತಿ ಶ್ರೀಶಗೆ ಜಡ ಪ್ರತಿಮೆ ಎನಿಪುದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಸಾಲ ಗ್ರಾಮದೋಪಾದಿ ಅಂತ ಹೇಳಿ. ಪ್ರಕೃತಿ ಇದೆ ನಾವು ನೋಡ್ತೀವಿ, ಈ ಎಲ್ಲರೂ ಪ್ರಳಯ ಕಾಲ ಬಂದಾಗ ಜಗತ್ತೆಲ್ಲ ಹುಟ್ಟೋಗತ್ತೆ. ಸೊ ಈ ಕಾರ್ಯ ಪ್ರಕೃತಿ ಯಾವುದಿದೋ ಜಗತ್ತು ಸಮಸ್ತವಾದ ಜಗತ್ತು ಒಳಗೆ ಭಗವಂತ ವ್ಯಾಪಿಸಿ ಇದ್ದಾನೆ, ಅವನು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮತ್ತೆ ಜಗತ್ತೆಲ್ಲ ನಾಶವಾಗಿ ಬಿಟ್ಟರೆ ಆ ಭಗವಂತನ ರೂಪ ಏನಾಗತ್ತೆ? ಭಗವಂತ ಜಗತ್ತು ಒಳಗೆ ಪ್ರವೇಶ ಮಾಡಿದ್ದಾನೆ, ಈ ಜಗತ್ತೆಲ್ಲ ಪ್ರಳಯ ಕಾಲದಲ್ಲಿ ನಾಶವಾಗಿ ಬಿಡುತ್ತೆ, ಕಾರ್ಯ ಪ್ರಕೃತಿಗೆ ನಾಶವಿದೆ.
This line is now muted.
ಆವಾಗ ಭಗವಂತನ ಆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತ ರೂಪ ಏನಾಗತ್ತೆ ಅಂತೇಳಿ. ಅದು ಭಗವಂತ ಅಲ್ಲಿಂದ ಭಗವಂತ ತಾನೇ ಅದನ್ನು ನಾಶ ಮಾಡಿ ಅದರಿಂದ ಹೊರಗೆ ಬಂದು ಕಾರಣ ಪ್ರಕೃತಿ ಒಳಗೆ ಸೇರ್ಕೊಳ್ತಾನೆ ಭಗವಂತ. ಯಾಕಂದ್ರೆ ಎಲ್ಲದರ ಒಳಗೂ ಭಗವಂತ ಇರಬೇಕಂದ್ರೆ ಅದಿರತ್ತೆ. ನಾವಿರಂತೆ ದ್ರವ್ಯ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯತ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಭಗವಂತ ಇರಬೇಕಂದಾಗಿರತ್ತೆ, ಬೇಡ ಅಂದ್ರೆ ಇರೋದಿಲ್ಲ. ಈ ಸಮಸ್ತ ಜಗತ್ತನ್ನು ನಾಶವಾಗುವಂತೆ ಭಗವಂತ ಮಾಡಿ ಕಾರಣ ಪ್ರಕೃತಿ ಒಳಗೆ, ಆ ಕಾರಣ ಪ್ರಕೃತಿಗೆ ನಾಶವಿಲ್ಲ ಅಂದ್ರೆ ಮೂಲ ಪ್ರಕೃತಿ ಅಲ್ಲಿ ನೆಲೆಸಿರ್ತಾನೆ ಭಗವಂತ. ಈ ವಿಧವಾಗಿ ಈ ಸಮಸ್ತ ಜಗತ್ತು ಈ ಸಮಸ್ತವಾದ ಪ್ರಪಂಚವು ಕೂಡ ಈಶಾವಾಸ್ಯ. ಇದು ಈಶಾವಾಸ್ಯ ಉಪನಿಷತ್ತಲ್ಲಿ ಕೂಡ ನಮಗೆ ಬರುತ್ತೆ. ಈಶಾವಾಸ್ಯಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ಕಿನ ಗುಂಜೀತ ಮಾಗುತ ಕಶ ಸಿದ್ಧನಂ ಅಂತ ಹೇಳಿ ಶುರು ಆಗುತ್ತೆ ಈಶಾವಾಸ್ಯ. ಅಂದ್ರೆ ಈಶಾ ಆವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಈ ಸಮಸ್ತ ಪ್ರಪಂಚವು ಕೂಡ ಭಗವಂತನಿಗೆ ಆವಾಸ ಯೋಗ್ಯವಾಗಿದೆ, ಅಂದ್ರೆ ಭಗವಂತನು ಇರುವುದಕ್ಕೆ ಯೋಗ್ಯವಾಗಿದೆ. ಭಗವಂತ ಈ ಸಮಸ್ತ ಜಗತ್ತನ್ನು, ಕಾರ್ಯರೂಪವಾದ ಜಗತ್ತನ್ನು ಕಾರಣ ಪ್ರಕೃತಿಯಿಂದ ಮೂಲ ಪ್ರಕೃತಿಯಿಂದ ಸೃಷ್ಟಿ ಮಾಡಿ ಅದರ ಒಳಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡ್ತಾನೆ ಅಂದ್ರೆ ಮತ್ತೆ ಪ್ರವೇಶ ಮಾಡ್ಲಿಕ್ಕೆ ಮುಂಚೆ ಭಗವಂತ ಅದರ ಒಳಗೆ ಇರೋದಿಲ್ಲವ ಅಂದ್ರೆ ಒಂದು ರೂಪದಿಂದ ಯಾವಾಗಲೂ ಇರ್ತಾನೆ, ಅವನು ನಿದ್ರೆನೇ ಇದಿರುತ್ತೆ. ಒಂದು ರೂಪದಿಂದ ಇದ್ದು ಇನ್ನೊಂದು ರೂಪದಿಂದ ಮತ್ತೆ ಪ್ರವೇಶ ಮಾಡ್ತಾನೆ ಭಗವಂತ. ಯಾಕೆ ಪ್ರವೇಶ ಮಾಡ್ತಾನೆ? ಅಲ್ಲಿ ಮತ್ತು ಎಲ್ಲ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ಮತ್ತು ಇನ್ನೊಂದು ರೂಪದಿಂದ ಪ್ರವೇಶ ಮಾಡ್ತಾನೆ. ಈ ವಿಧವಾಗಿ ಈ ಭಗವಂತನ ಆ ಈಶನ ಆವಾಸಕ್ಕೆ ಯೋಗ್ಯವಾಗಿರುವುದರಿಂದ ಈಶಾವಾಸ್ಯ ಅಂತ ಕರೆಯಲ್ಪಟ್ಟಿದೆ ಈ ಜಗತ್ತು. ಅಂತಹ ಈ ಸಮಸ್ತ ಪ್ರಪಂಚವು ಕಾರ್ಯರೂಪವಾಗಿದೆ. ಆ ಈ ಪ್ರಪಂಚ ನಾಶವಾದರೂ, ಇದು ನಾಶವಾದರೂ ಕೂಡ, ಅಂದ್ರೆ ಈ ಬ್ರಹ್ಮಾಂಡ ಪ್ರಳಯ ಕಾಲದಲ್ಲಿ ನಾಶವಾಗಿ ಬಿಟ್ಟರೂ ಸರಿ, ಕಾರಣ ಪ್ರಕೃತಿ ನಿತ್ಯವೇ ಸರಿ, ನಿತ್ಯವೇ ಸರಿ ಕಾರಣ ಪ್ರಕೃತಿ ಅಂದ್ರೆ ಮೂಲ ಕಾರಣ ಮೂಲ ಪ್ರಕೃತಿ, ಮೂಲ ಪ್ರಕೃತಿ ಅದು ನಿತ್ಯ. ಅದು ಶ್ರೀಶಗೆ ಜಡ ಪ್ರತಿಮೆ ಎನ್ನುವುದು, ಅಂತಹ ಮೂಲ ಕಾರಣ ಪ್ರಕೃತಿ ಯಾವುದಿದೋ ಅದು ಶ್ರೀಪತಿ ಲಕ್ಷ್ಮೀಪತಿಯಾದ ಭಗವಂತನಿಗೆ ಜಡ ಪ್ರತಿಮೆಯಾಗಿದೆ. ಅದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿ ನಿತ್ಯ ಸಾಲ ಗ್ರಾಮದೋಪಾದಿ ಅಂತೆ. ಮಾಸದೊಮ್ಮೆಗೂ ಅಂದ್ರೆ ಮಾಸದು ಒಮ್ಮೆಗೂ, ಇದು ಮಾಸದು ಅಂದ್ರೆ ಮಾಸೋದು ಅಂದ್ರೆ ನಾಶವಾಗೋದು, ಒಮ್ಮೆಗೂ ಅಂದ್ರೆ ಒಂದು ಸಾರಿ ಕೂಡ, ಇಟ್ ನೆವರ್, ಒಮ್ಮೆಗೂ ಮಾಸದು, ಯಾವಾಗಲೂ ನಾಶವಾಗೋದಿಲ್ಲ. ಅಂದರೆ ಈ ಮೂಲ ಪ್ರಕೃತಿ ಅನ್ನುವುದು ಯಾವುದಿದೋ ಈ ಜಡ ಪ್ರತಿ ಭಗವಂತನಿಗೆ ಅದು ಜಡ ಪ್ರತಿಮೆ ಇದ್ದಂತೆ. ಭಗವಂತನಿಗೆ ಜಡ ಪ್ರತಿಮೆ ಸದೃಶವಾಗಿ ಈ ಮೂಲ ಪ್ರಕೃತಿ ಇರುತ್ತೆ. ಈ ಭಗವಂತನ ಜಡ ಪ್ರತಿಮೆಯಾದ ಈ ಮೂಲ ಪ್ರಕೃತಿ ಯಾವುದಿದೋ ಅದು ಒಮ್ಮೆಗೂ ಮಾಸವ, ಇದು ಬಹಳ ಬಹಳ ಕನ್ಫ್ಯೂಷನ್ ಆಗತ್ತೆ. ಪ್ರತಿಮೆ ಬೇರೆ, ಶರೀರ ಬೇರೆ. ಭಗವಂತನಿಗೆ ಈ ಜಡ ಪ್ರಕೃತಿ ಅದು ಪ್ರತಿಮೆ ಇದ್ದಂತೆ, ಆದ್ರೆ ಅದು ಶರೀರವಿದ್ದಂತೆ ಇಲ್ಲ. ಯಾಕೆ, ಏನು ವ್ಯತ್ಯಾಸ? ಪ್ರತಿಮೆ ಒಳಗೂ ಭಗವಂತ ಇದ್ದಾನೆ, ಶರೀರ ಒಳಗೆ ನಾವಿದ್ದೀವಿ. ಸೊ ಪ್ರತಿಮೆಯಂತೆ ಅಂತ ಹೇಳಿದ್ರೆ ಶರೀರ ಅಂತಲೇ ತಗೋಬಹುದಲ್ಲವಾ ಅಂತ ಕೆಲವು ಜನಕ್ಕೆ ಸಂಶಯ ಬರ್ಲಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿ ಶರೀರ ಅಂತ ಹೇಳಿದ್ರೆ ಶರೀರದ ಮೇಲೆ ಅಭಿಮಾನ ಇರುತ್ತೆ. ಭಗವಂತನಿಗೆ ಯಾವ ಅಭಿಮಾನವಿಲ್ಲ ಒಂದು. ಅಷ್ಟೇ ಅಲ್ಲದೆ ಭಗವಂತನಿಗೆ ಶರೀರ ನಾಶ, ನಾಶ ಚತುರ್ವಿಧ ಪ್ರೋಕ್ತ ಅಂತೇಳಿ, ದೇಹನಾಶ ಒಂದು ವಿಧವಾದ ನಾಶ. ಅದೇ ಜಡ ಪ್ರಕೃತಿ ನಿತ್ಯವಾಗಿದಲ್ವಾ, ಇದು ನಾಶವಾಗೋದಿಲ್ಲವಾ, ಅದು ಯಾಕೆ ಮೂಲ ಪ್ರಕೃತಿ ಭಗವಂತನ ಶರೀರ ಅಂತ ಹೇಳಬಹುದಲ್ಲವಾ ಅಂತ ಒಂದು ಸಂಶಯ ಬರುತ್ತೆ. ಆದ್ರೆ ಆ ಮೂಲ ಪ್ರಕೃತಿ ಕೂಡ ಭಗವಂತನ ಶರೀರವಲ್ಲ. ಯಾಕೆ ಅಂದ್ರೆ ಅದು ಭಗವಂತನಿಗೆ ಜಡ ಪ್ರತಿಮೆ ಸದೃಶವಾಗಿದ್ದು. ಪ್ರತಿಮೆ ಸದೃಶವಾಗಿದ್ದು ಅಂತ ಹೇಳಿದ್ರೆ ಭಗವಂತ ಬೇಕಂದಾಗ ಅದರಲ್ಲಿದ್ದ, ಅಫ್ಕೋರ್ಸ್ ನಿತ್ಯ ಸನ್ನಿಧಾನ. ಇದು ಹೇಗೆ ಅಂತ ಹೇಳಿ, ಶಾಲಗ್ರಾಮದ ಉಪಾಧಿ. ಶಾಲಗ್ರಾಮದಲ್ಲಿ ಹೇಗೆ ಭಗವಂತನ ಅದು ನಿತ್ಯ ಅಧಿಷ್ಠಾನ ಇದೆ, ನಿತ್ಯ ಸನ್ನಿಧಾನ ಇರುವಂತಹದ್ದು ಶಾಲಗ್ರಾಮ. ನಿತ್ಯ ಸನ್ನಿಧಾನ ಇದ್ದ ಮಾತ್ರಕ್ಕೆ ಶಾಲಗ್ರಾಮವನ್ನು ಭಗವಂತನ ಶರೀರ ಅಂತ ನಾವು ಕರೆಯೋದಿಲ್ಲ. ಹಾಗೆ ಶಾಲಗ್ರಾಮದಲ್ಲಿ ಭಗವಂತ ನಿತ್ಯ ಸನ್ನಿಧಾನವಿರುವ ಶಾಲಗ್ರಾಮದಲ್ಲಿ ನಿತ್ಯವೂ ನೆಲೆಸಿರ್ತಾನೋ, ಹಾಗೆ ನಿತ್ಯವಾದಂತಹ ಮೂಲ ಪ್ರಕೃತಿಯಲ್ಲಿ ಕೂಡ ಭಗವಂತ ನಿತ್ಯವಾಗಿ ನೆಲೆಸಿರ್ತಾನೆ. ಅಷ್ಟು ಮಾತ್ರಕ್ಕೆ ಅದು ಭಗವಂತನ ಶರೀರ ಆಗೋದಿಲ್ಲ, ಪ್ರತಿಮೆ ಮಾತ್ರ ಆಗತ್ತೆ. ಸೊ ಈ ವಿಧವಾಗಿ ಲಕ್ಷ್ಮೀಪತಿಯಾದ ಭಗವಂತನಿಗೆ ಜಡ ಪ್ರತಿಮೆ ಅಂತ ಈ ಮೂಲ ಪ್ರಕೃತಿಯನ್ನು ಕರೀತಾರೆ. ಅದು ಮಾಸದು ಒಮ್ಮೆಗೂ, ಯಾವಾಗಲೂ ಮಾಸೋದಿಲ್ಲ, ನಾಶವಾಗೋದಿಲ್ಲ, ನಾಶರಹಿತವಾದದ್ದು. ಇಂತಹ ಜಡ ಪ್ರತಿಮೆಗೆ ನಾಶವಿಲ್ಲ. ಅಲ್ಲಿ ಸನ್ನಿಧಾನವು ವಾಸವಾಗಿ, ಅಲ್ಲಿ ಸನ್ನಿಧಾನ ಇಟ್ಟುಕೊಂಡು ಭಗವಂತ ನಿತ್ಯ ಸನ್ನಿಧಾನದಿಂದ ಸಾಲಗ್ರಾಮದ ಅಂತೆ, ಉಪಾಧಿ ಅಂತ ಹೇಳಿದ್ರೆ ಅದರಂತೆ, ಲೈಕ್ ಅಂತ ಹೇಳಿ, ಸಾಲಗ್ರಾಮದಂತೆ ಇದು ಇಲ್ಲಿ ಭಗವಂತ ನಿತ್ಯ ಸನ್ನಿಧಾನದಿಂದ ಈ ಮೂಲ ಪ್ರಕೃತಿ ಒಳಗೆ ಭಗವಂತ ನೆಲೆಸಿರ್ತಾನೆ. ಕಾರಣ ಪ್ರಕೃತಿಗೆ ನಾಶ ಇಲ್ಲ, ಯಮನ ಪ್ರಕೃತಿಗೆ ನಾಶವಿಲ್ಲ. ಅದು ಭಗವಂತನಿಗೆ ಜಡ ಪ್ರತಿಮೆ ಇದ್ದಂತೆ, ಸಾಲಗ್ರಾಮ ಇದ್ದಂತೆ ನಿತ್ಯ ಸನ್ನಿಧಾನವಿರುತ್ತೆ. ಅದು ಮಾತ್ರ ಯಾವಾಗಲೂ ಆ ಜಡ ಪ್ರತಿಮೆ ನಾಶವಾಗುವುದಿಲ್ಲ, ನಿತ್ಯವಾಗಿರುವಂತಹದ್ದು ಅಂತ ಹೇಳಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಈ ಸಮಸ್ತ ಜಗತ್ತು ಈಶಾ ವಾಸ್ಯವೆನಿಗೂ ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಶೀಶಗೆ ಜಡ ಪ್ರತಿಮೆ ಎನಿಪುದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಶಾಲ ಗ್ರಾಮದೋಪಾದಿ ಅಂತ ಹೇಳಿ ಇದ್ದಾರೆ. ನೆಕ್ಸ್ಟ್ ಪದ್ಯ ನೆಕ್ಸ್ಟ್ ಕ್ಲಾಸ್. ಅಲ್ಲಿವರೆಗೂ ನಮಸ್ಕಾರ. ಶ್ರೀಕೃಷ್ಣ ವಾಚ ಮನಸ್ಸಿಂದಿರುವ ಬುದ್ಧಾತ್ಮ ಮನಸ್ಸು ಸ್ವಭಾವ ಕ್ರೋಮಿ ಪರಸ್ಮೇ ಶ್ರೀಮನ್ನಾರಾಯಣ.